यदितं तव भक्तानाम् अस्माकं नृहरेहरे तदासु कार्यं कार्यज्ञ प्रलयर्कायितप्रभ हरिकथामृतसारगुरुगळ करुणदिन्द अपणितु पेळुवे परम भगवत् भक्तरिदनादरदि केळुवदु कृष्ण ಋಷಿಪಂಚಮಿ ಪೂಜೆ ಋಷಿಪಂಚಮಿ ವ್ರತ ಯಾರು ಮಾಡಬೇಕು ಅಂದರೆ ಎಲ್ಲರೂ ಮಾಡಬೇಕು. ಮಾಡುವ ವಿಧಾನ ಬೇರೆ ಬೇರೆಯಾಗಿದೆ. ಸ್ಪೆಷಲಿ ಹೆಂಗಸರು ಮಾಡ್ತೀವಿ ನಾವು, ಗಂಡಸರೂ ಮಾಡ್ಬೋದು. ಇದು ಮಾಡುವಂಥ ಪರ್ಪಸ್ ಏನು, ಪರ್ಪಸ್ ಬಂದು ನಮಗೆ ಬೇಸಿಕಲಿ ರಜಸ್ವಾಲ ಮುಂತಾದ ಸಮಯದಲ್ಲಿ ಬರುವಂಥ ದೋಷಗಳು ಹೋಗಲಿಕ್ಕೆ ಮಾಡ್ತೀವಿ ಹೆಂಗಸರು. ಗಂಡಸರು ಈ ಪೂಜೆಯನ್ನು ತಮ್ಮ ತಮ್ಮ ತಾಯಿ ಪರವಾಗ, ತಾಯಿಗೆ ಮಾಡಲಿಕ್ಕೆ ಶಕ್ತಿ ಇಲ್ಲದಿದ್ದರೆ ತಾಯಿ ಪರವಾಗಿ ಮಾಡಬಹುದು. ಬೇಸಿಕಲಿ ಇದು ಒಂದು ಸಾಧುಗಳು ಋಷಿಗಳು ಅವರ ಪೂಜೆ, ಋಷಿಗಳನ್ನು ಪೂಜೆ ಮಾಡೋದು ಇದೆಲ್ಲ ವಿಶೇಷ. ಸೊ ಎಲ್ಲರೂ ಯಥಾಯೋಗ್ಯವಾಗಿ ಮಾಡಬೇಕು. ವ್ರತ ಹಿಡಿದು ವ್ರತ ನಿಯಮ ಪ್ರಕಾರ ಯಾಮ ಯಾಮಕ್ಕೆ ಪೂಜೆ ಮಾಡಿ ಅದು ಬೇರೆ ಕ್ರಮ, ಅದು ವ್ರತ ಅಂತ ಮಾಡೋದು. ಪೂಜೆ ಅವರ ನಮಸ್ಕಾರ ಎಲ್ಲರೂ ಮಾಡಬೇಕು. ಸಾಧುಗಳ ವಂದನೆ, ಸಾಧುಗಳ ಅರ್ಚನೆ ನಾವು ಎಲ್ಲರೂ ಮಾಡಬೇಕು ಈ ದಿವಸದಲ್ಲಿ. ಇದು ಏನು ವಿಶೇಷ ಏನು ಋಷಿ ಪಂಚಮಿಯಲ್ಲಿ? ಯಾಕೆ ದೇವತೆಗಳನ್ನು ಪೂಜೆ ಮಾಡೋದು, ಅನೇಕ ರೀತಿಯಿಂದ ನಾವು ದೇವತೆಗಳನ್ನು ಪೂಜೆ ಮಾಡ್ತೀವಿ, ಋಷಿಗಳನ್ನು ಯಾಕೆ ಪೂಜೆ ಮಾಡಬೇಕು, ಯಾವ ಋಷಿಗಳನ್ನು ಪೂಜೆ ಮಾಡಬೇಕು ಅಂದರೆ, ಈ ಮನ್ವಂತರಕ್ಕೆ ಒಂದೊಂದು ಮನ್ವಂತರಕ್ಕೇನೂ ಒಂದು ಮನು ಇರ್ತಾನೆ. ಮನು ಯಾರಿಗೆ, ಮನು ಯಾರಿನಿಂದ ಹುಟ್ಟಿದ, ಮನುವಿನ ಮಕ್ಕಳು ಸಂತತಿ ಅವರು ಯಾರು, ಮತ್ತು ಒಂದೊಂದು ಮನ್ವಂತರದಲ್ಲಿನೂ ಇರುವ ಏಳು ವಿಧವಾದ ದೇವತೆ ಗಣಗಳು ಇದರುತ್ತೆ, ಮತ್ತು ಒಂದೊಂದು ಮನ್ವಂತರಕ್ಕೇನೋ ಒಂದು ಇಂದ್ರ ಇರ್ತಾನೆ, ಪ್ರತಿ ಮನ್ವಂತರದಲ್ಲಿನೂ ಉಪೇಂದ್ರನಾದವನು ಭಗವಂತನೇ ಒಂದು ರೂಪದಿಂದ ಇರ್ತಾನೆ. ಭಗವಂತ ಎಲ್ಲ ರೂಪದಿಂದ ಇದನ್ನು ವಿಶೇಷವಾಗಿ ಉಪೇಂದ್ರ, ಉಪ ಅಂದ್ರಲ್ಲಿ ಶ್ರೇಷ್ಠ, ಎತ್ತರನಾದವನು, ಶ್ರೇಷ್ಠನಾದವನು ಅಂತ ಅರ್ಥದಲ್ಲಿ ಬರುತ್ತೆ. ಮತ್ತು ಆ ಒಂದು ಮನುವಿನ ಆ ಭಗವಂತ, ಆ ಉಪೇಂದ್ರನಾಗೆ ಭಗವಂತ ಬರ್ತಾನೆ, ಭಗವಂತನ ತಂದೆ ತಾಯಿಗಳು. ಮತ್ತು ಈ ಜೊತೆಯಲ್ಲಿ ಸಪ್ತ ಋಷಿಗಳು, ಒಂದೊಂದು ಮನ್ವಂತರಕ್ಕೇನೋ ಒಂದೊಂದು ಸೆಟ್ ಆಫ್ ಸಪ್ತ ಋಷಿಗಳು ಇರ್ತಾರೆ. ಈ ಮನ್ವಂತರ ನಮಗೆ ವೈವಶ್ವತ ಮನ್ವಂತರ ಮನುವಿನ ತಂದೆ ವಿವಸ್ವಾನಾಗ್ತಾನೆ, ಆ ತಾಯಿ ಬಂದು ಸಂಜ್ಞಾದೇವಿ ಆಗ್ತಾಳೆ, ಮತ್ತು ಮನುಪುತ್ರರು ಕೊಟ್ಟಿರ್ತಾರೆ ಭಾಗವತದಲ್ಲಿ ಇದನ್ನು ಉಲ್ಲೇಖ ಬರುತ್ತೆ. ಮತ್ತು ಏಳು ವಿಧ ದೇವತೆಗಳ ಗಣಗಳು, ಆದಿತ್ಯರು ಇರ್ತಾರೆ, ವಸುಗಣ 8 ವಸುಗಳು, 8 ರುದ್ರರು, 10 ವಿಶ್ವೇ ದೇವತೆಗಳು, 49 ಮರ್ತುಗಳು, ಅಶ್ವಿನಿ ದೇವ ವೈದ್ಯರು ಅಶ್ವಿನಿಗಳು, ಮತ್ತು ರಿಬ್ಬುಗಳು ಅಂದರೆ ಬೇಸಿಕಲಿ ಇಲ್ಲಿ ಇರುವಂಥ ಎಲ್ಲ ಒಂದು ಪ್ರತಿ ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ, ಭೂಲೋಕದಲ್ಲಿ ಇರುವಂಥ ಪ್ರತಿ ಎಲಿಮೆಂಟ್ಸ್ಗೆ ಎಲ್ಲ ಅವರು ಅಭಿಮಾನಿಗಳಾಗಿರ್ತಾರೆ. ಸೊ ರಿಬ್ಬು ಗಣಗಳಿರ್ತಾರೆ. ಮತ್ತು ಇಂದ್ರ, ಪ್ರತಿ ಮನ್ವಂತರಕ್ಕೇನೋ ಒಂದೊಂದು ಇಂದ್ರ ಪದವಿಯಲ್ಲಿ, ಇಂದ್ರ ಅಂತ ಇಲ್ಲಿ ಬರೋದು ನಮ್ಮ ಇಂದ್ರಿಯಗಳಿಗೆ ಅಧಿಪತಿಯಾದಂಥ ಶಚಿಪತಿ ಇಂದ್ರನೂ ಇದ್ದಾನೆ. ಮತ್ತು ಇಂದ್ರ ಆ ದೇವಲೋಕದಲ್ಲಿ ಇರುವಂಥ ಆ ಇಂದ್ರನ ಮೂರು ಲೋಕವನ್ನು ಆಳುವಂಥ ಇಂದ್ರ, ಈ ಮನ್ವಂತರದಲ್ಲಿ ಇಬ್ಬರು ಒಬ್ಬರೇ ಆಗ್ತಾರ, ಪುರಂದರ ಇರ್ತಾನೆ. ಮತ್ತು ಭಗವಂತ, ವಾಮನ ರೂಪಿ ಭಗವಂತ, ಅವನ ತಂದೆ ತಾಯಿಗಳು ಕಶ್ಯಪ, ಅದಿತಿ ಹೀಗಿರ್ತಾರೆ. ಮತ್ತು ಈ ಒಂದು ಮನ್ವಂತರದಲ್ಲಿ ಇರುವಂಥ ಸಪ್ತ ಋಷಿಗಳ ಉಪಾಸನೆ ಪೂಜೆ ಇಲ್ಲಿ ವಿಶೇಷವಾಗಿ ಋಷಿ ಪಂಚಮಿಯಲ್ಲಿ ಮಾಡ್ತೀವಿ. ಈ ಋಷಿಗಳು ಯಾರು ಅಂದರೆ ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ ಅಂತ ಸಪ್ತ ಋಷಿಗಳು. ಸರಿ, ದೇವತೆಗಳನ್ನು ಪೂಜೆ ಮಾಡೋದಕ್ಕಿಂತ ಋಷಿಗಳಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂದರೆ, ದೇವತೆಗಳ ಅಂತರ್ಯಾಮಿಯಾಗಿ ಅವರು ಆ ದೇವತೆಗಳ ಒಳಗೆ ಋಷಿಗಳ ದ್ವಾರ ಭಗವಂತನನ್ನೇ ಪೂಜೆ ಮಾಡ್ತೀವಿ. ಇದ್ರೂ ಇಲ್ಲಿ ವಿಶೇಷ ಏನು ಅಂದರೆ, ಭಾಗವತದಲ್ಲಿ ಬರುತ್ತೆ. ಭಾಗವತದಲ್ಲಿ ಒಂದು ಕಡೆ ವಸುದೇವ ಹೇಳ್ತಾನೆ, ಅಲ್ಲಿ ಅವನು ಏನು ಉಲ್ಲೇಖ ಮಾಡ್ತಾನಂದ್ರೆ, ದೇವತೆಗಳು ನಮಗೆ ಮಾಡುವಂಥ ಉಪಕಾರ, ನಮ್ಮ ಒಳಗಿಂದ ನಮಗೆ ಪ್ರೇರಣೆ ಎಲ್ಲವೂ ಕೊಡ್ತಾರೆ. ಮತ್ತು ಅವ್ರು ಏನು ಮಾಡ್ತಾರಂದ್ರೆ, ಅವರು ನಮ್ಮ ನೆಳಲಂತೆ, ನೆಳಲಂತೆ ಅಂದರೆ ಇಲ್ಲಿ ನಾವು ಒಳ್ಳೆ ಕೆಲಸಗಳು, ಅವರು ದೇವತೆಗಳು ಅಧಿಕಾರ ಮಂಡಲದಲ್ಲಿ ಇರುವಂಥವ್ರು, ನಾವು ಒಳ್ಳೆಯದು ಮಾಡಿದ್ರೆ, ನಾವು ಒಳ್ಳೆಯ ಕರ್ಮ ಅವರೇ ಮಾಡಿ ಮಾಡಿಸ್ತಾರೆ, ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾರೆ. ಕೆಟ್ಟ ಕರ್ಮಗಳು ಮಾಡಿದ್ರೆ ನಮಗೆ ಶಿಕ್ಷೆ ಅವರು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ದೇವತೆಗಳು ಚರ್ಯ ಹೇಗಿದೆ ಅಂತ ಹೇಳುವಾಗ ಅಲ್ಲಿ ಅಲ್ಲಿ ಹೇಳ್ತಾರೆ, ಭೂತಾನಾಂ ದೇವಚರಿತಂ ದುಃಖಾಯಚ ಸುಖಾಯಚ ಅಂತ. ಒಳ್ಳೆಯದು ಮಾಡಿದರೆ ಒಳ್ಳೆ ಫಲ, ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ. ವೇರಸ್ ಈ ಸಾಧುಗಳು, ಸಾಧುಗಳು ಅಂದರೆ ಋಷಿಗಳು, ಅಂದರೆ ಅಧಿಕಾರ ಮಂಡಲದಲ್ಲಿ ಅವರು ಇರಲ್ಲ, ಅವರು ಅವ್ರಿಗೆ ಹೇಳ್ತಾರೆ, ಸುಖಾಯೈವ ಹಿ ಸಾಧೂನಾಂ ತಾದೃಶಂ ಅಚ್ಯುತಾತ್ಮನಾಂ. ಅಂದರೆ ಸಾಧುಗಳು ಹೇಗೆ ಮಾಡ್ತಾರಂದ್ರೆ, ಯಾವತ್ತೂ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ, ಸುಹೃದಯರು ಅವರು. ಯಾವತ್ತೂ ಅವರಿಗೆ ನಮ್ಮ ಮೇಲೆ ಕರುಣೆ ಯಾವತ್ತೂ ಇರುತ್ತೆ, ಅಧಿಕಾರ ಮಂಡಲದಲ್ಲಿ ಅವರು ಇರಲ್ಲ. ನಮಗೆ ಬಂದು ನಮಗೆ ಏನು ಮಾಡಬೇಕು ಅಂತ ಹೇಳ್ತಾರೆ, ನಮಗೆ ಹೇಳ್ಕೊಡ್ತಾರೆ, ನಮ್ಮ ಪರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆದ ಕಾರಣದಿಂದ ಈ ವ್ರತ ಒಂದು ಪ್ರಾಯಶ್ಚಿತ್ತ ರೂಪವಾಗಿರುವಂಥ ವ್ರತ. ಅಂದರೆ ನಾವು ಮಾಡಿದ ತಿಳಿದೋ ಎಲ್ಲವೋ ಮಾಡಿದ ತಪ್ಪುಗಳನ್ನು ಇವರು ನಮಗೆ ಕ್ಷಮೆ ಮಾಡುತ್ತಾರೆ. ನಾವು ಮಾಡಿದ ತಪ್ಪುಗಳಿಗೆ ಅವರು ಕ್ಷಮೆ ಮಾಡುವ ಮೂಲಕವಾಗಿ ನಮಗೆ ಅವರು ಆಶೀರ್ವಾದ ಮಾಡುತ್ತಾರೆ. ಆಶೀರ್ವಾದ ಯಾವ ರೂಪದಲ್ಲಿ ಇರದ ಅಂದರೆ, ನಾವು ಮಾಡಿದ ತಪ್ಪುಗಳನ್ನು ತೆಗೆದು ನಮಗೆ ನಾವು ಮಾಡಿದ ದೋಷಗಳು ನಮಗೆ ಪ್ರತಿಬಂಧಕವಾಗಿರುತ್ತೆ, ನಮಗೆ ಜ್ಞಾನ ದೊರಕಲಕ್ಕೆ ಆ ತಪ್ಪುಗಳು ಪ್ರತಿಬಂಧಕವಾಗಿರುತ್ತೆ. ಆ ಪ್ರತಿಬಂಧವನ್ನು ಅವರು ತೆಗೆದು ನಮಗೆ ಜ್ಞಾನವನ್ನು ಕೊಡ್ತಾರೆ. ಋಷಿ ಅಂದರೆ ಋಷ ಜ್ಞಾನ ಅಂತಲೇ ಅರ್ಥ. ಜ್ಞಾನ ಕೊಡ್ತಾರೆ. ಜ್ಞಾನ ಯಾಕೆ ನಮಗೆ ಬಂದಿಲ್ಲ? ನಾವು ಸಾತ್ವಿಕರಾಗಿದ್ದು ನಮಗೆ ಯಾವ ಜ್ಞಾನ, ಸರಿಯಾದ ತಿಳುವಳಿಕೆ ಬಂದಿಲ್ಲ. ತಿಳುವಳಿಕೆ ಬಂದಿದ್ದರೂ ಅನುಸಂಧಾನ ಕೇಳೋದಿಲ್ಲ, ಅನುಸಂಧಾನ ಬಂದರೂ ಅನುಷ್ಠಾನದಲ್ಲಿ ಅದು ಪರ್ಯವಸಾನ ಆಗೋದೇ ಇಲ್ಲ. ಎಲ್ಲದಕ್ಕೇನು ನಾವು ಮಾಡಿದ ಅನೇಕ ಪಾಪಗಳು ಕಾರಣವಾಗಿರುತ್ತೆ. ಆದ ಕಾರಣದಿಂದ ಈ ಸಾಧುಗಳನ್ನು, ಈ ಸಾಧುಗಳ ಉಲ್ಲೇಖ ನಮಗೆ ಅನೇಕ ಕಡೆ ಮಹಾಭಾರತದಲ್ಲಿ ಬರುತ್ತೆ ಮತ್ತು ಭಾಗವತದಲ್ಲಿ ಬರುತ್ತೆ. ಸಾಧುಗಳು ಅದಕ್ಕೆ ಹೇಳ್ತಾರೆ, ಸಾಧುಗಳ ಸಂಘ ಅಂತ ಹೇಳುವಾಗ ಹೇಳ್ತಾರೆ, ಸಂಸಾರೇ ಅಸ್ಮಿ ಕ್ಷಣಾರ್ಧೋ ಅಪಿ ಸತ್ಸಂಗ ಶೇವದೀರ್ ನೃಣಾಮ್ ಅಂತ. ಅಂದರೆ ಈ ಸಂಸಾರದಲ್ಲಿ ಒಂದು ಕ್ಷಣ ನಮಗೆ ಈ ಸಾಧುಗಳ ಜೊತೆಯಲ್ಲಿ ಆ ಒಂದು ಸಂಘ ಸಿಕ್ಕಿದ್ರೆ ಅದು ಒಂದು ದೊಡ್ಡ ಮನುಷ್ಯರಿಗೆ ದೊಡ್ಡ ನಿಧಿ ಅಂತೆ. ಅದು ನಮಗೆ ಒಂದು ದೊಡ್ಡ ನಿಧಿ ಅಂತ. ಅವರ ಸಂಘ ಸಿಕ್ಕೋದು ಅಂದ್ರೆ ದೊಡ್ಡ ನಿಧಿ ಅಂತೆ, ನಮಗೆ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಲ್ಲೇ ಹೇಳ್ತಾರೆ, ಆ ಸಾಧವೋ ದೀನವತ್ಸಲ ಅಂತಾರೆ. ಅವರಿಗೆ ನಮ್ಮಂಥ ದೈನ್ಯ ಒಂದು ನಾವು ಪಿಟಿಯಬಲ್ ವಿ ಆರ್ ಸಚ್ ಎ ಪಿಟಿಯಬಲ್ ಪೀಪಲ್. ನಮಗೆ ಸುಖ ಏನು ದುಃಖ ಏನು ಅಂತ ಗೊತ್ತಾಗೋದಿಲ್ಲ. ಅಂಥದ್ದು ನಮ್ಮನ್ನು ಅವರು ವಾತ್ಸಲ್ಯದಿಂದ ನಮಗೆ ಅವರು ಅನುಗ್ರಹ ಮಾಡ್ತಾರಂತ ಸಾಧುಗಳ ಬಗ್ಗೆ ಹೇಳ್ತಾರೆ. ಇನ್ನೊಂದು ಕಡೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿನೂ ಅದು ಹೇಳ್ತಾರೆ, ಹೇಗೆ ನಾವು ಅನೇಕ ರೀತಿಯಾದ ಪಾಪಗಳೆಲ್ಲ ಮಾಡಿರ್ತೀವಿ, ಪಾಪವೂ ಅನೇಕ ರೀತಿಯಾಗಿ ಮಾಡಿ ನಾವು ಏನೋ ಒಳ್ಳೆ ಕೆಲಸ ಮಾಡಿದರೆ ನಮಗೆ ಹೇಗೆ ದೇವರು ಇಷ್ಟು ಪಾಪಗಳನ್ನು ನಾವು ಮಾಡಿದಾಗ ಹೇಗೆ ನಮಗೆ ಒಳ್ಳೆ ಕೆಲಸವನ್ನು ಇಟ್ಟುಕೊಂಡು ನಮಗೆ ಒಳ್ಳೇದು ಹೇಗೆ ಮಾಡ್ತಾನೆ ಅಂದರೆ, ಅಲ್ಲಿ ಹೇಳ್ತಾರೆ ಪಾಪ ಕೆಲಸಗಳು ನಾವು ಅನೇಕ ರೀತಿಯಿಂದ ಮಾಡಿದ್ದೀವಿ, ಅದಕ್ಕೆ ಆ ಪಾಪಗಳು ಹೇಗೆ ಹೋಗುತ್ತಂದ್ರೆ ಈ ಒಂದು ಸಾಧುಗಳ ಸಂಘದಿಂದ, ಅವರ ಅನುಗ್ರಹದಿಂದ, ಆಶೀರ್ವಾದದಿಂದ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಸಾಧುಗಳು ನಮಗೆ ಯಾವತ್ತೂ ಒಳ್ಳೆಯದು ಮಾಡ್ತಾರೆ, ನಮ್ಮ ಪರವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡುವ ಮೂಲಕವಾಗಿ ನಮಗೆ ಪಾಪ ಹೋಗೋದು ಮಾತ್ರ ಅಲ್ಲ, ಜ್ಞಾನ ಬರುತ್ತೆ. ಬಂದ ಜ್ಞಾನ ಹೋಗದೆ ಅದು ಉಳಿಯುತ್ತೆ. ಯೋಗ ಕ್ಷೇಮ ಎರಡು ಜ್ಞಾನಕ್ಕೆ ಕೊಟ್ಟು ಅವರು ರಕ್ಷಣೆ ಮಾಡುತ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಈ ಒಂದು ಈ ಮನ್ವಂತರಕ್ಕೆ ಸಂಬಂಧಪಟ್ಟ ಈ ಋಷಿಗಳನ್ನು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಋಷಿ ಪಂಚಮಿ ದಿವಸ. ಈ ಪೂಜೆ ಮಾಡುವಾಗ ಹೇಗೆ ಅವರಿಗೆ ಚಿಂತನೆ ಅಂದರೆ, ಈ ಪೂಜೆಯಲ್ಲಿ ಋಷಿಗಳ ಅಂತರ್ಯಾಮ, ಋಷಿಗಳೇ ಇರುವಂಥ ದೇವತೆಗಳು, ದೇವತೆಗಳ ಒಳಗೆ ಆ ಮುಖ್ಯಪ್ರಾಣ, ಮುಖ್ಯಪ್ರಾಣರ ಒಳಗೆ ಸಾಕ್ಷಾತ್ ವೇದವ್ಯಾಸ ರೂಪ ಭಗವಂತನನ್ನೇ ಇಲ್ಲಿ ಪೂಜೆ ನಾವು ಮಾಡ್ತೀವಿ. ಆ ವ್ರತ ಹಿಡಿಯೋರು, ವ್ರತಕ್ಕೆ ವಿಶೇಷವಾದ ನಿಯಮಗಳಿದೆ, ಆ ನಿಯಮಗಳನ್ನು ಅವರು ಪಾಲನೆ ಮಾಡಬೇಕು. ಸಾಯಂಕಾಲ ಪೂಜೆಯನ್ನು ಶುರು ಮಾಡಿ ಆ ಒಂದು ನಾಲ್ಕು ಯಾಮಗಳಲ್ಲಿ ಎಲ್ಲರನ್ನು ಆವಾಹನೆ ಮಾಡಿ ಆ ಒಂದು ಪುರೋಹಿತರ ಮೂಲಕವಾಗುವ, ಆ ಒಂದು ನಮಗಿಂತ ಗುರುಗಳ ಮೂಲಕವಾಗುವ ಆ ಪೂಜೆಯನ್ನು ನಾವು ಚೆಂದಾಗಿ ಮಾಡಬೇಕು. ವ್ರತ ಯಾರಿಗೆ ವ್ರತ ನಿಯಮ ಇಲ್ಲವೋ ಉಳಿದವರು ಈ ಒಂದು ಋಷಿಗಳು, ಋಷಿಗಳ ಚಿಂತನೆ, ಋಷಿಗಳ ವಂದನೆ ಮಾಡಬೇಕು. ಫಸ್ಟ್ ಮೊಟ್ಟ ಮೊದಲು ಹೇಗೆ ಮಾಡೋದು ಅಂದ್ರೆ, ಪ್ರತಿಯೊಂದು ಋಷಿಗಳನ್ನು ಚಿಂತನೆ ಮಾಡುವಾಗ ಆ ಒಂದು ಆದಷ್ಟು ನಾವು ನಮ್ಮನ್ನು ನಮಗೆ ಒಂದು ಶೌಚ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಋಷಿಗಳನ್ನ ಪೂಜೆ ಮಾಡುವಾಗ ಹೊರಗೆನೂ ಇರಬೇಕು, ಒಳಗೆನೂ ಇರಬೇಕು. ಸೊ ಹೊರಗೆ ಸ್ನಾನ ಪಾನಗಳನ್ನು ಸರಿಯಾಗಿ, ಅದಕ್ಕೆ 108 times ಅಂತ ಅದನ್ನು ಹೇಳ್ತಾರೆ ಅಂದರೆ, ಅಷ್ಟು ಚೆಂದಾಗಿ ಮೈ ತಿಕ್ಕಿ ಸ್ನಾನ ಮಾಡುತ್ತಾ, ಚಿಂತನೆ ಮಾಡುತ್ತಾ, ಗಂಗೆಯನ್ನು ಚಿಂತನೆ ಮಾಡುತ್ತಾ ಸ್ನಾನ ಮಾಡಬೇಕು ಮತ್ತು ಪ್ರಾಣಾಯಾಮ ಮಾಡಿ ಒಳಗಿನ ಶುದ್ಧಿ, ನಮ್ಮ ಕರ್ಮದಲ್ಲಿ ಶುದ್ಧಿ ಬರಬೇಕು. ಕರ್ಮದಲ್ಲಿ ನಾಹಂ ಕರ್ತ ಹರಿಕರ್ತ ಅಂತ ಬರಬೇಕು ಅಂದರೆ ಆ ಒಂದು ಪ್ರಾಣಾಯಾಮ ಮಾಡುವಾಗ ದೇವರು, ಮುಖ್ಯ ಪ್ರಾಣರು ನಮ್ಮಲ್ಲಿ ಇದ್ದು ಮಾಡಿ ಮಾಡಿಸ್ತಾರ ಎಂಬುವ ನೆನಪು ಬರಬೇಕು. ಆವಾಗ ಆ ಪ್ರಾಣಾಯಾಮದಿಂದ ನಮಗೆ ಆ ಒಂದು ನಿಷ್ಕಾಮ ಕರ್ಮವಾಗಿ ಅದು ಆಗತ್ತೆ. ಆ ಚಿಂತನೆ ಮಾಡಿ ಮತ್ತು ಈ ಒಂದು ಸಾಧುಗಳಲ್ಲಿ ಋಷಿಗಳ ಚಿಂತನೆ ಹೇಗಿರಬೇಕು ಅಂದರೆ, ಈ ಋಷಿಗಳು ಪ್ರತಿಯೊಬ್ಬರು ಆ ಜಟಿಲ ಅಂದರೆ ಆ ಒಂದು ಕೇಶವನ್ನು ಜಟಿಲವಾಗಿ ಇಟ್ಟುಕೊಂಡಿದ್ದಾರೆ ಅವರು, ಮತ್ತು ಭಸ್ಮ, ತಮ್ಮ ಅಂಗಗಳಲ್ಲಿ ಭಸ್ಮವನ್ನು ಪೂರ್ತಿಯಾಗಿ ಭಸ್ಮದಿಂದ ಅಲಂಕರಿಸಿಕೊಂಡಿದ್ದಾರೆ, ಮತ್ತು ಆ ಒಂದು ಅಕ್ಷಮಾಲೆಯನ್ನು ಇಟ್ಟುಕೊಂಡಿದ್ದಾರೆ, ಕಮಂಡಲವನ್ನು ಧರಿಸಿದ್ದಾರೆ, ಆಮೇಲೆ ಅಜಿನವನ್ನು ಇಟ್ಟುಕೊಂಡಿದ್ದಾರೆ, ಕೌಪೀನವನ್ನು ಉಟ್ಟುಕೊಂಡಿದ್ದಾರೆ, ಆಮೇಲೆ ಒಂದು ಛತ್ರಿಯನ್ನು ಇಟ್ಟುಕೊಂಡಿದ್ದಾರೆ, ದಂಡ ಮತ್ತು ಕುಶ ಮತ್ತು ಒಂದು ಉತ್ತರಿಯ ಹಾಕ್ಕೊಂಡಿದ್ದಾರೆ. ನೋಡ್ಲಕ್ಕೆ ಪ್ರಶಾಂತವಾಗಿ ಅವರು ಶಾಂತ ರೂಪಿಯಾಗಿ ಇದ್ದಾರೆ. ಆಮೇಲೆ ಇಂದ್ರಿಯಗಳನ್ನ ಚೆಂದಾಗಿ ಗೆದ್ದಿದ ಜಿತೇಂದ್ರಿಯರಾಗಿ ಅವರು ಇದ್ದಾರೆ, ಮತ್ತು ಅವರಲ್ಲಿ ಆ ಒಂದು ಅರಿಷಡ್ವರ್ಗಗಳ ದೋಷಗಳು, ಕಾಮಕ್ರೋಧ ಲೋಭ ಮದ ಮಾತ್ಸರ್ಯ ಮುಂತಾದವರಲ್ಲಿ ಇಲ್ಲವೇ ಇಲ್ಲ ಅಂತ ಚಿಂತನೆ. ಆಮೇಲೆ ಅವರು ದಯಾ ಸಿಂಧುವಾಗಿ ಅವರಿದ್ದಾರೆ. ಆಮೇಲೆ ನಮಗೆ ಅವರು ವರ, ಆಶೀರ್ವಾದ, ಅನುಗ್ರಹ ಕೊಡ್ತಾರೆ ಅಂತ ಚಿಂತನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಅವರು ಪ್ರತಿಯೊಬ್ಬರು ಆ ತಮ್ಮ ಪತ್ನಿ ಜೊತೆಯಲ್ಲಿ, ಇವರು ಗೃಹಸ್ಥ, ಅವರ ಪತ್ನಿ ಜೊತೆಯಲ್ಲಿ ಅವರು ಇದ್ದಾರೆ ಅಂತ ಚಿಂತನೆ. ಫಸ್ಟು ಅತ್ರಿ ಋಷಿ ಬಂದು ಮರೀಚಿ ಪುತ್ರರು ಅಂತ ಚಿಂತನೆ, ಅವರು ಯಾರು ಅಂತ, ಮರೀಚಿಯವರ ಪುತ್ರರು, ಮತ್ತು ಅನಸೂಯಾ ದೇವಿ ಬಂದು ಅವರ ಪತ್ನಿಯಾಗಿದ್ದಾರೆ ಅಂತ ಚಿಂತನೆ. ನಿಷ್ಕಲ್ಮಶವಾಗಿ ಅವರಿದ್ದಾರೆ ಪ್ರತಿಯೊಂದು ಋಷಿಗಳು ಅಂತ ಚಿಂತನೆ ಮಾಡಬೇಕು. ಇದಾದ ಮೇಲೆ ನೆಕ್ಸ್ಟ್ ಬಂದು ಭರದ್ವಾಜ ಅವರ ಪತ್ನಿ ಬಂದು ಸುಶೀಲ, ಆ ಸುಶೀಲಾದೇವಿ ಜೊತೆಯಲ್ಲಿ ಅವರನ್ನು ಚಿಂತನೆ ಮಾಡಬೇಕು. ಇವರು ಅಂಗೀರಸರ ಪುತ್ರರು ಅಂತ ಚಿಂತನೆ ಮಾಡಬೇಕು. ಆಮೇಲೆ ವಿಶ್ವಾಮಿತ್ರರ ಪತ್ನಿ ಬಂದು ಕುಮುದ್ವತಿಯನ್ನು ಚಿಂತನೆ ಮಾಡಬೇಕು. ವಿಶ್ವಾಮಿತ್ರರು ಹಿರಣ್ಯಗರ್ಭ ಅಂತ ಅಲ್ಲಿ ಚಿಂತನೆ ಮಾಡಬೇಕು. ಆಮೇಲೆ ಗೌತಮ ಋಷಿಗಳು ಗೌತಮ ಅಹಲ್ಯ ಇವರು ರಹೋಗಣರಿಂದ ಮಗ ಅಂತ ಚಿಂತನೆ ಮಾಡಬೇಕು. ಜಮದಗ್ನಿ ಬಂದು ಆ ಭೃಗುವಂಶದಲ್ಲಿ ಬಂದವರು ಅಂತ ಚಿಂತನೆ ಮಾಡಬೇಕು. ಆ ಜಮದಗ್ನಿ ಜೊತೆಯಲ್ಲಿ ರೇಣುಕಾದೇವಿಯನ್ನು ಚಿಂತನೆ ಮಾಡಬೇಕು. ಆಮೇಲೆ ವಶಿಷ್ಠರ ಜೊತೆಯಲ್ಲಿ ಆ ಬ್ರಹ್ಮ ಸಂಭವ ಅಂತ, ಬ್ರಹ್ಮನಿಂದ ಹುಟ್ಟಿದ್ದವರು ಆತ್ಮಪುತ್ರ ಅಂತ ಚಿಂತನೆ ಮಾಡಬೇಕು. ಆಮೇಲೆ ವಶಿಷ್ಠರ ಜೊತೆಯಲ್ಲಿ ಆ ಅರುಂಧತಿಯನ್ನು ವಿಶೇಷವಾಗಿ, ಇಲ್ಲಿ ಅರುಂಧತಿಯನ್ನು ಸೆಪರೇಟ್ ಆಗವೇ ಆ ಒಂದು ಸಪ್ತ ಋಷಿಗಳನ್ನು ಇಟ್ಟು, ಅವ್ರ ಜೊತೆಯಲ್ಲಿ ವಶಿಷ್ಠರ ಜೊತೆಯಲ್ಲಿ ಅರುಂಧತಿ ಕಲಶವನ್ನು ಇಟ್ಟು ನಾವು ವಿಶೇಷವಾಗಿ ಇವರನ್ನು ಪೂಜೆ ಮಾಡಿ ನಾವು ಮಾಡಿದ ದೋಷಗಳನ್ನೆಲ್ಲ ಕ್ಷಮೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ದೋಷಗಳನ್ನು ತೆಗೆದು ನಮಗೆ ಜ್ಞಾನವನ್ನು ಅವರು ಕರುಣಿಸಬೇಕು ಅಂತ ಪ್ರಾರ್ಥನೆ. ಅವರು ನಾವು ಸಾಧು ಸಂಘ ಮಾಡುವ ಪ್ರಯೋಜನ ಏನೋ ಅದು ಕ್ಷಣಾರ್ಧ ಸಿಕ್ಕಿದ್ರು ಅದು ಸೌಭಾಗ್ಯ ಅಂತ ಯಾಕೆ ಹೇಳ್ತಾರಂದ್ರೆ, ಈ ಸಾಧು ಸಂಘದಿಂದ ನಮಗೆ ಏನು ಬರುತ್ತೆ ಫಲ ಅಂದರೆ, ಉತ್ಕೃಷ್ಟವಾದ ಫಲ ಏನು ಅಂದರೆ, ದೇವರು ತನ್ನನ್ನು ತಾನೇ ಕೊಡ್ತಾನಂತ ನಮಗೆ. ದೇವರು ಅವನನ್ನೇ ಕೊಟ್ಟರೆ ಎಲ್ಲವೂ ನಮಗೆ ದೊರಕತ್ತ ಅಂತ ಚಿಂತನೆ. ಸೊ ಈ ವಿಶೇಷವಾಗಿ ಈ ಪೂಜೆಯನ್ನು ಮಾಡಿ ಎಲ್ಲರೂ ಅವರವರ ಯೋಗ್ಯತಾನುಸಾರ, ಯಾವ ಋಷಿಗಳು ಹೆಸರು ಗೊತ್ತಿಲ್ಲ, ಋಷಿ ಪತ್ನಿಗಳು ಗೊತ್ತಿಲ್ಲ ಆದರೂ ಪರವಾಗಿಲ್ಲ, ವೇದವ್ಯಾಸರನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ನಾವು ಅವ್ರಿಗೆ ನಮಸ್ಕಾರ ಇವತ್ತು ಋಷಿಪಂಚಮಿ ದಿವಸ ಮಾಡಬೇಕು ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.